ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் சாபான் மணிக்ரீவ விமோசனம் ஸ்வநாம க்ரஹணாதீவ நிதஸ்த க்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜ்ஞானந்த சரணசே உத்துங்க வாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச உதிதாம் கல்பவ்ருக்ஷாய நமதாம் காமதேனவே நீலாகராச்சிதானந்தலீலாகோபாலபாதிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சர்ய ஹரிப்ரீதி சுவித்யாபாதசாரிண இஷ்டதான் கஷ்டஹர்த்ருன்ன வித்யாமான்யான் முனீன் நம. வாஜராஜபதத்வந்த்வாபாரிஜாசக்தமானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனஸ்ஸத்யம் விஷ்ணுதீர்த்ரசாதத சர்வே காமா பவந்தேவ ஷபதோ பிம்பசந்நிதௌ சிந்தாமணிம் ஸ்வபக்தானாம் கல்பவ்ருக்ஷம் ச காமதம். ஸ்வாமினம் த்வாம் ரகு பிரேமதீர்த்தம் வந்தே ஷ்யபீஷ்டதம் ஜலஜேஷ்டநிபாகாரம் ஜகதீஷபதாஷ்ரயம் ஜகதீதர விக்யாதம் ஜகந்நாதகுரும் பஜே. ஸ்ரீகுருப்யோ நம. ஹரி ஓம். ஹரிகதாமிருதசார குருகள கருண விந்தாபனிது பேழுவ பரம பகவத் பக்தரிதனாதரதி கேளுவது. மூறு யுகதலி மூல ரூபனு சூரிகள சந்தைசி ದ್ವಿತಿಜ ಕುಮಾರ ಕರ ಸಂಹರಿಸಿ ಧರ್ಮವನುಳಿಸು ನುಳುಹಬೇಕೆಂದು ಕಾರುಣಿಕ ಭೂಮಿಯಲು ನಿಜ ಪರಿವಾರ ಸಹಿತ ಅವತರಿಸಿ ಬಹುವಿಧ ತೋರಿದನು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ. ಮೂರು ಯುಗದಲ್ಲಿ ಮೂರು ಯುಗಗಳಲ್ಲಿ ಭಗವಂತ ಮೂಲ ರೂಪನಾಗಿರ್ತಕ್ಕಂತಹ ಶ್ರೀಹರಿ ತಾನೇ ಅವತಾರ ಮಾಡಿದ್ದಾನೆ. ಸೂರಿಗಳ ಸಂತೈಸಿ, ಸೂರಿಗಳು ಅಂದ್ರೆ ದೇವತೆಗಳು, ಜ್ಞಾನಿಗಳಾದಂತಹ ಅನೇಕ ದೇವತೆಗಳನ್ನ ಮತ್ತು ಭಕ್ತರನ್ನ ಸಂತೈಸಿ ಅವರನ್ನ ರಕ್ಷಣೆ ಮಾಡಿ ದ್ವಿತೀಯ ಕುಮಾರಕರ ಸಂಹರಿಸಿ ದ್ವಿತೀಯ ದೇವಿ ಪುತ್ರರಾಗಿರತಕ್ಕಂತಹ ದೈತ್ಯರನ್ನ ಸಂಹಾರ ಮಾಡಿ ಅಲ್ಲಿ ದ್ವಿತೀಯ ದೇವಿಯ ಮಕ್ಕಳು ಎಲ್ಲರೂ ದುಷ್ಟರು ಅಂತ ಇಲ್ಲ ಇಲ್ಲಿ. ಯಾಕಂದ್ರೆ ಬಲಿ ಮಹಾರಾಜನು ಕೂಡ ದ್ವಿತೀಯ ದೇವಿಯ ಮಗನೇ, ಆದ್ದರಿಂದ ಎಲ್ಲರನ್ನು ಕೂಡ ಭಗವಂತ ಸಂಹಾರ ಮಾಡುತ್ತಾನೆ ಅಂತಲ್ಲ ಅಲ್ಲಿ ಹೇಳ್ತಾರೆ. ದ್ವಿತೀಯರಾದಂಥ ದ್ವಿತೀಯ ದೇವಿಯಿಂದ ಹುಟ್ಟಿದ ಕುತ್ಸಿತರಾದ ಮಾರಕರ ಸಂಹರಿಸಿ, ಮಾರಕರು ಅಂದ್ರೆ ಎಲ್ಲರನ್ನ ಉಪದ್ರ ಕೊಡತಕ್ಕಂತಹ ಎಲ್ಲರನ್ನ ತೊಂದರೆ ಕೊಡತಕ್ಕಂಥವ್ರು ಕುಮಾರಕರು. ಕುಮಾರಕರು ಅಂತ ಹೇಳಿದ್ರೆ ಮಕ್ಕಳು ಅಂತ ಒಂದರ್ಥ, ಆ ಮಕ್ಕಳಲ್ಲಿ ಯಾರು ಎಂಬುದನ್ನು ಅಲ್ಲೇ ಅರ್ಥ ಕೊಡ್ತಾ ಇದ್ದಾರೆ. ಕುಮಾರಕರ ಕುತ್ಸಿತರಾಗಿ ದುಷ್ಟರಾಗಿರ್ತಕ್ಕಂಥ ಮತ್ತು ಎಲ್ಲರನ್ನ ಸಂಹಾರ ಮಾಡತಕ್ಕಂಥವರು ಯಾರಿದ್ದಾರೆ ಅವರು ಕುಮಾರಕರು. ಅಂಥವರನ್ನ ಸಂಹಾರ ಮಾಡಿ ಧರ್ಮವನ್ನು ಉಳಿಸಬೇಕೆಂದು ಧರ್ಮವನ್ನ ಸಂಸ್ಥಾಪನೆ ಮಾಡಲಿಕ್ಕಾಗಿ ಭಗವಂತ ಏನು ಮಾಡಿದ, ಕಾರುಣಿಕ ಕರುಣಾ ಮೂರ್ತಿಯಾಗಿರತಕ್ಕಂಥ ಶ್ರೀಹರಿ ತಾನು ಭೂಮಿಯವರು ಭೂಮಿಯಲ್ಲಿ ನಿಜ ಪರಿವಾರ ಸಹಿತ ಅವತರಿಸಿ ತನ್ನ ಪರಿವಾರ ಸಹಿತವಾಗಿ ತಾನು ಅವತಾರ ಮಾಡಿ ಬಹುವಿಧ ತೋರಿದನು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ. ಈ ಎಲ್ಲರಲ್ಲಿ ತಾನೇ ಹುಟ್ಟಿ ನರನಂತೆ ಹುಟ್ಟಿ ಕೃಷ್ಣ ರಾಮರಾಗಿ ತಾನು ಹುಟ್ಟಿ ನರನಂತೆ ತನ್ನ ಪ್ರವೃತ್ತಿಯನ್ನ ಎಲ್ಲರಿಗೂ ತೋರಿಕೊಟ್ಟ. ಅಂದರೆ ತಾನು ದೇವನೆಂಬ ಎಚ್ಚರ ಎಲ್ಲರಿಗೂ ತೆಗೆದುಬಿಟ್ಟಿದ್ದ, ಎಲ್ಲರಲ್ಲೂ ಕೂಡ ವಿಶೇಷವಾಗಿ ತಾನೇ ಇದ್ರು ಎಲ್ಲರೂ ಸುತ್ತು ತಾನೇ ಇದ್ರು ಕೂಡ ತಾನು ಯಾರು ಎಂಬ ಎಚ್ಚರ ಯಾರಿಗೂ ಬರದಂತೆ ಅವರೊಳಗೆ ತಾನಿದ್ದುಕೊಂಡು ಎಲ್ಲ ಕೆಲಸ ಮಾಡಿದ ಭಗವಂತ ಕಾರುಣಿಕ. ಅಂದರೆ ನಮಗೂ ದೇವರಿಗೂ ವ್ಯತ್ಯಾಸವನ್ನು ಇಲ್ಲಿ ತೋರಿ ಕೊಡುತ್ತಾ ಇದ್ದಾರೆ ಭಗವಂತ. ನಾವು ಏನೊಂದು ಕೆಲಸ ಮಾಡಿದ್ರು ಅದಕ್ಕೊಂದು ಪಬ್ಲಿಸಿಟಿ ಬೇಕು, ನಮಗೆ ಎಲ್ಲರೂ ನೋಡಬೇಕು, ಎಲ್ಲರೂ ಕೇಳಬೇಕು, ನಮ್ಮನ್ನು ಮೆಚ್ಚಿಕೋಬೇಕು, ನಾವು ನಮಗೆ ಸಮಾನ ಇಲ್ಲ ಅಂಬುದು ಬೇಕು, ಆಹಾಹಾ ಅಂತ ಎಲ್ಲರೂ ಮೆಚ್ಚಿಕೋಬೇಕು, ಅದರಲ್ಲಿ ತೃಪ್ತಿ, ಆ ಕಾರ್ಯದ ಪರ್ಯವಸಾನ ಅಲ್ಲಿಗೆ ಹೋಗುತ್ತೆ. ಆದರೆ ಭಗವಂತನಿಗೆ ಅದು ಯಾವುದು ಬೇಕಾಗಿಲ್ಲ. ಯಾರು ನೋಡದಿದ್ರು ಕೂಡ ಎಲ್ಲರನ್ನ ಹೊತ್ತುಕೊಂಡು ನಡೀತಾ ಇರ್ತಾನೆ. ಅದೊಂದು ವಿಚಿತ್ರವಾದ, ಯಾರಿಗೂ ಅರ್ಥ ಆಗದ ಅದ್ಭುತವಾದ ಚೇತನ. ಅದಕ್ಕೆ ಕಾರುಣಿಕ ಅಂತ. ಆ ಭಗವಂತನ ವಿಶೇಷವಾದ ಪ್ರವೃತ್ತಿಯನ್ನು ನೋಡತಾ ಇದ್ರೆ ಸಾಕು ದಾಸರಿಗೆ ಕಾಲ ಹಾಗೆ ಕಳೆದು ಹೋಗುತ್ತೆ ಅಂತ ಕಾಣುತ್ತೆ. ಅದಕ್ಕೆ ಆ ದೇವರನ್ನ ನಾನಾ ಕಡೆ ನೋಡುತ್ತಾ ಅವನ ಪ್ರವೃತ್ತಿಯನ್ನು ನೋಡಿ ಅಪ್ಪ ಇದಂತ ವ್ಯಕ್ತಿ ಅಂತ ಆತನ ಆಶ್ಚರ್ಯದಿಂದ ನೋಡತಾ ಇರುವುದೇ ಅವರ ಕೆಲಸ. ಅದನ್ನು ಕಾರುಣಿಕ ಭೂಮಿಯಲು ನಿಜ ಪರಿವಾರ ಸಹಿತ ಅವತರಿಸಿ ಬಹುವಿಧ ತೋರಿದನು ನರವ ಪ್ರವೃತ್ತಿಯ ಸಕಲ ಚೇತನಕ್ಕೆ. ಆ ಎಲ್ಲರಲ್ಲಿ ತಾನಿದ್ದುಕೊಂಡು ನರರಂತೆ ತಾನು ತೋರಿದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ ಯಾರ ರೂಪ ಭಜನೆ ಅಂದರೆ ಮೂಲ ರೂಪಿಯಾದ ನಾರಾಯಣನ ಉಪಾಸನೆ, ತ್ರೇತಾಯುಗದಲ್ಲಿ ರಾಮಚಂದ್ರನೇ ಇದ್ರೂ ಕೂಡ ನರಸಿಂಹನ ಉಪಾಸನೆ, ದ್ವಾಪರದಲ್ಲಿ ಕೃಷ್ಣನಿದ್ದಾಗಲೂ ಕೂಡ ರಾಮಮೂರ್ತಿಯ ಭಜನೆ, ಕಲಿಯಲ್ಲಿ ಬುದ್ಧ ಕಲ್ಕಿ ಮೊದಲಾದವರು ಮುಂದೆ ಬರುವುದಿದ್ರೂ ಕೂಡ ಅಂದರೆ ಬುದ್ಧ ಬಂದ ಕಲ್ಕಿ ಬರುವುದಿದ್ರೂ ಕೂಡ ಕೃಷ್ಣ ಉಪಾಸನೆ, ಕಲವು ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಹಿ ಸಂಕೀರ್ತನ ಪ್ರಾಯೈಹಿ ಯಜಂತಿಹಿ ಸುಮೇಧಸಃ. ಜ್ಞಾನಿಗಳಾದವರು ಶ್ರೀಕೃಷ್ಣನನ್ನು ಉಪಾಸನೆ ಮಾಡುತ್ತಾರೆ. ಈ ಒಂದು ವಿಶೇಷವಾಗಿರತಕ್ಕಂಥ ಪ್ರವೃತ್ತಿಯನ್ನು ಭಗವಂತ ತೋರುತ್ತಾ ಇದ್ದಾನೆ ಎಂದು ತಿಳಿಸಿಕೊಟ್ಟು ಮುಂದೆ ಹೇಳುತ್ತಾರೆ. ಕಾರಣಹ್ವಯ ಪ್ರಕೃತಿಯೊಳಗಿದ್ದು ಆರಧಿಕ 18 ತತ್ವವ ತಾರಚಿಸಿ ತದ್ರೂಪ ತನ್ನ ಮಂಗಳನೆ ಧರಿಸಿ. ನೀರಜ ಭವಾಂಡವನು ನಿರ್ಮಿಸಿ ಕಾರುಣಿಕ ಕಾರ್ಯಾಖ್ಯ ರೂಪದಿ ತೋರುವನು ಸಹಜ ಆಹಿತ ಅಚರಗಳಲ್ಲಿ ಪ್ರತಿದಿನದಿ ಕಾರಣಹ್ವಯ. ಇಲ್ಲಿ ಹೇಳ್ತಾ ಇದ್ದಾರೆ ಮೂಲ ಕಾರಣ ಇವನೇ ಜಗತ್ತಿಗೆ. ಮೂಲ ಕಾರಣ ಶಬ್ದ ಕರ್ತ ಅಂದರೆ ಈಗ ಗಡಿಗೆ ಇದೆ, ಗಡಿಗೆ ತಯಾರಾಗಲಿಕ್ಕೆ ಮಣ್ಣು ಬೇಕು, ಮಣ್ಣು ಗಡಿಗೆ ಆಗುತ್ತೆ. ಗಡಿಗೆಯನ್ನು ತಯಾರು ಮಾಡುವವ ಕುಂಬಾರ, ಅವ ಗಡಿಗೆ ಆಗಲ್ಲ, ತಾನಿದ್ದುಕೊಂಡು ಮಣ್ಣನ್ನು ಗಡಿಗೆಯಂತೆ ಮಾಡುತ್ತಾನೆ. ಇಲ್ಲಿ ಭಗವಂತ ತಾನು ಜಗತ್ತಿಗೆ ಉಪಾದಾನ ಕಾರಣ ಅಲ್ಲ. ಉಪಾದಾನ ಅಂದ್ರೆ ಗಡಿಗೆಗೆ ಮಣ್ಣಿನಂತೆ. ದೇವ ತಾನು ಉಪಾದಾನ ಕಾರಣ ಆಗಲ್ಲ, ತಾನೇ ಜಗತ್ತಾಗಿ ಪರಿಣಾಮ ಆಗಲ್ಲ. ಜಗತ್ತಿಗೆ ಮೂಲ ಕಾರಣವಾದಂತಹ ಅಂದ್ರೆ ಉಪಾದಾನ ಕಾರಣವಾದ ಪ್ರಕೃತಿಯನ್ನು ತಗೊಂಡು ಆ ಪ್ರಕೃತಿಯನ್ನೇ ಈ ಜಗತ್ತಾಗಿ ಪರಿಣಾಮ ಮಾಡಿದ. ತಾನೇನಾದ ನಿಮಿತ್ತ ಕಾರಣ ಆದ. ಮತ್ತೆ ಮೂಲ ಕಾರಣ, ಮೂಲ ಕಾರಣ ಅಂತ ಕರೀತಾರಲ್ಲ ಏನದು ಅಂದರೆ ಹೇಳ್ತಾರೆ ಈ ಪ್ರಕೃತಿ ಏನಿದೆ, ಈ ಪ್ರಕೃತಿ ತನ್ನ ಅಸ್ತಿತ್ವ ಎಕ್ಸಿಸ್ಟೆನ್ಸ್ ಏನು ಪಡ್ಕೋಬೇಕಾದ್ರೆ ಅದರೊಳಗೆ ಅವನಿರಬೇಕು. ಆ ಪ್ರಕೃತಿಯೊಳಗೆ ಪ್ರಕೃತಿ ನಾಮಕನಾಗಿ ಪ್ರಕೃತಿಗೆ ಆ ಶಕ್ತಿಯನ್ನ, ಆ ವಿಶೇಷವಾಗಿರತಕ್ಕಂಥ ಜಗತ್ತನ್ನು ಕಟ್ಟಿದರೆ ನಿಂತು ಆಯಾ ಧರ್ಮಗಳನ್ನು ತೋರುವ ಆ ವಿಶೇಷವಾಗಿರತಕ್ಕಂಥ ಅದರದರ ಧರ್ಮವನ್ನ ಪ್ರಕಟ ಮಾಡುವ ಭಗವಂತ ಏನು ನಿಂತ, ತಾನೇ ನಿಂತುಕೊಂಡು ಅದಕ್ಕೊಂದು ತಾಕತ್ತನ್ನು ಕೊಟ್ಟ. ಆ ತಾಕತ್ತನ್ನು ತಾನು ಕೊಟ್ಟದ್ದಕ್ಕೆ ಭಗವಂತ ಆ ಪ್ರಕೃತಿ ಜಗತ್ತಾಗಿ ಪರಿಣಾಮ ಭಗವಂತನಿಂದಲೇನೆ ತಾನು ಹೊಂದಿ ನಿಂತಿದೆ. ಆದರೆ ಇಲ್ಲಿ ಪ್ರಕೃತಿಯಲ್ಲಿ ತಾನು ನಿಂತದಕ್ಕೆ ಅಸ್ತಿತ್ವ ಕೊಟ್ಟ, ಪ್ರಕೃತಿ ಅಂತ ಕರೆಸಿಕೊಂಡ, ಅದಕ್ಕೆ ಉಪಾದಾನ ಕಾರಣ ಏನಿದೆ ಅದರೊಳಗೆ ತಾನೇ ನಿಂತು ಮೂಲ ಕಾರಣ ಅಂತ ಕರೆಸಿಕೊಂಡ. ಹಾಗೆ ಕಟ್ಟುವವನು ತಾನೇ ಆದ, ಕಟ್ಟುವ ಪದಾರ್ಥದಲ್ಲಿ ತಾನೇ ನಿಂತ, ಅದಕ್ಕೆ ತಾಕತ್ತನ್ನು ಕೊಟ್ಟ. ಕಾರಣಹ್ವಯ ಇವನ ಕಾರಣ ಅಂತ ಕರೀತಾರೆ. ಇವನೇ ಪ್ರಕೃತಿಯೊಳಗೆ ಇದ್ದು, ಆ ಪ್ರಕೃತಿಯೊಳಗಿದ್ದು ಆರಧಿಕ 18 ತತ್ವವ ಅಂದ್ರೆ 24 ತತ್ವಗಳನ್ನು ರಚನೆ ಮಾಡಿದ. ಆ ಪ್ರಕೃತಿ ಮೂರು ಗುಣಗಳಿಂದ ಕೂಡಿದ್ದು, ಮೂರು ಅಂಶಗಳಿಂದ, ಸತ್ವಾಂಶ ರಜೋಂಶ ತಮೋಂಶ ಅಂತ ಮೂರು ಅಂಶಗಳು. ಆ ಅಂಶಗಳಿಂದ ಕೂಡಿದ ಆ ಪ್ರಕೃತಿ ಸೂಕ್ಷ್ಮ ಪ್ರಕೃತಿಯಿಂದ ಇಲ್ಲಿ ಮೂರನ್ನು ಹೇಳುತ್ತಾರೆ. ಅಪಾದಾನ ಕಾರಣ ಉಪಾದಾನ ಕಾರಣ ಅಂತ. ಈ ಸೂಕ್ಷ್ಮ ಪ್ರಕೃತಿ ಅಪಾದಾನ ಕಾರಣ, ಅದರಿಂದ ದೇವ ಏನು ಮಾಡಿದ? ಸತ್ವಾಂಶ ರಜೋ ಅಂಶ ತಮೋ ಅಂಶಗಳು ಸೂಕ್ಷ್ಮ ಪ್ರಕೃತಿಯಲ್ಲಿದ್ದವು. ಆ ಅಂಶಗಳಿಂದ ತಯಾರು ಮಾಡಿದ್ದೇ ಮೂರು ಗುಣಗಳನ್ನ. ಈ ಪ್ರಕೃತಿ ಅವ್ಯಕ್ತ ಪ್ರಕೃತಿ, ವ್ಯಕ್ತಾವ್ಯಕ್ತ ಪ್ರಕೃತಿ, ವ್ಯಕ್ತ ಪ್ರಕೃತಿ ಅಂತ ಮೂರು. ಅವ್ಯಕ್ತ ಪ್ರಕೃತಿ ಸೂಕ್ಷ್ಮವಾಗಿರುತ್ತೆ, ಸತ್ವ ರಜಸ್ತಮೋ ಅಂಶಗಳನ್ನು, ಸೂಕ್ಷ್ಮ ಅಂಶಗಳನ್ನ ಒಳಗೊಂಡಿರುತ್ತೆ. ವ್ಯಕ್ತಾವ್ಯಕ್ತ ಪ್ರಕೃತಿ ಅಂದರೆ ಅದು ಮೂರು ಗುಣಗಳಿಂದ ಕೂಡಿದ್ದು, ಸತ್ವಗುಣ ರಜೋಗುಣ ತಮೋಗುಣ, ಮೂರು ಗುಣಗಳನ್ನು ದೇವ ಸೃಷ್ಟಿ ಮಾಡುತ್ತಾನಲ್ಲ ಅದನ್ನ ವ್ಯಕ್ತಾವ್ಯಕ್ತ ಪ್ರಕೃತಿ ಅಂತ ಕರೀತಾನೆ. ಇನ್ನ ವ್ಯಕ್ತ ಪ್ರಕೃತಿ ಅಂದರೆ ಪ್ರಕಟವಾದ್ದು, ಅದರಲ್ಲಿ ಯಾವುದು ಅಂದ್ರೆ 24 ತತ್ವಗಳು ಪ್ರಥಮ ಭಾಗ, ನಂತರ ಆ 24 ತತ್ವಗಳಿಂದ ತಯಾರಾದ ಜಗತ್ತು ಎರಡನೇ ಭಾಗ. ಈ ಮೂರು ಗುಣಗಳಲ್ಲಿ ತಾನೇ ನಿಂತುಕೊಂಡು ಆ ಮೂರು ರೂಪಗಳಿಂದ, ವಿಶ್ವ ತೈಜಸ ಪ್ರಾಜ್ಞ ರೂಪಗಳಿಂದ ನಿಂತುಕೊಂಡು ಆ ಮೂರು ಗುಣಗಳನ್ನು ಬಳಸಿ ಅದರಿಂದ ಏನು ಕಟ್ಟಿದ ಅಂದ್ರೆ ಇಡೀ ಜಗತ್ತನ್ನು ಕಟ್ಟಿದ. ಅಂದ್ರೆ 24 ತತ್ವಗಳನ್ನ ನಿರ್ಮಾಣ ಮಾಡಿದ, ಆ 24 ತತ್ವಗಳಿಂದ ಅದ್ಭುತವಾದ ಜಗತ್ತನ್ನು ನಿರ್ಮಾಣ ಮಾಡಿದ ಭಗವಂತ. ಅದರಿಂದ ಇಲ್ಲಿ ಎಲ್ಲಾ ಕಡೆ ಆ ಸೂಕ್ಷ್ಮ ಪ್ರಕೃತಿಯ ಸತ್ವರಜಸ್ತಮೋ ಅಂಶಗಳಲ್ಲಿ ತಾನೇ ಇರ್ತಾನೆ, ಆ ಸತ್ವರಜಸ್ತಮೋ ಅಂಶಗಳಿಂದ ತಯಾರಾದಂತಹ ಮೂರು ಗುಣಗಳಲ್ಲೂ ತಾನೇ ಇರ್ತಾನೆ, ಅವುಗಳಿಗೆ ಅಸ್ತಿತ್ವವನ್ನು ಕೊಡಲಿಕ್ಕೆ. ಆ ಮೂರು ಗುಣಗಳಿಂದ ತಯಾರಾದ 24 ತತ್ವಗಳಲ್ಲಿ ತಾನೇ ಇರ್ತಾನೆ, ಆ 24 ತತ್ವಗಳಿಂದ ತಯಾರಾದ ಪ್ರಕೃತಿಯಲ್ಲಿ ಇಡೀ ಜಗತ್ತಿನಲ್ಲೂ ತಾನೇ ಇರ್ತಾನೆ. ಅದನ್ನು ಹೇಳ್ತಾ ಇದ್ದಾರೆ ಕಾರಣ, ಅದಕ್ಕೆ ಮೂಲ ಕಾರಣ ಅಂದ್ರು. ಕಾರಣ ಅಕ್ವಯ ಪ್ರಕೃತಿಯೊಳಗೆ ಇದ್ದು 6 x 18 ತತ್ವವ, 6 x 18 ಅಂದ್ರೆ 24 ತತ್ವಗಳನ್ನ ತಾ ರಚಿಸಿ ತದ್ರೂಪ ತನ್ನಾಮಂಗಳನ್ನು ಧರಿಸಿ, 24 ತತ್ವಗಳ ಆಕಾರ, 24 ತತ್ವಗಳ ಹೆಸರು ಇಟ್ಟುಕೊಂಡು ಆ ಒಳಗೆ ಇರತಕ್ಕಂಥ ತತ್ವಾಭಿಮಾನಿಗಳಲ್ಲೂ ಅವರ ಹೆಸರು ಅವರ ಆಕಾರದಿಂದ ತಾನೂ ಇದ್ದುಕೊಂಡು ನೀರಜ ಭವಾಂಡವನ್ನು ನಿರ್ಮಿಸಿ ಅಂದ್ರು. ಯದ್ಯಪಿ ಬ್ರಹ್ಮಾಂಡ ಕಟ್ಟಿದ್ಯಾರಯ್ಯ ಅನ್ನ ತತ್ವ ಅಭಿಮಾನಿಗಳು, ಅವರು ಕಟ್ಟಿದ್ದರ ಅಂದರೆ ಭಗವಂತ 24 ತತ್ವಗಳನ್ನು ಸೃಷ್ಟಿ ಮಾಡಿ ತತ್ವಾಭಿಮಾನಿಗಳನ್ನು ಸೃಷ್ಟಿ ಮಾಡಿದ, ಅವರಿಗೆ ದೇಹಗಳನ್ನು ಕೊಟ್ಟ. ಆ ಕೊಟ್ಟ ಮೇಲೆ ಭಾಗವತದಲ್ಲಿ ಬರುತ್ತೆ, ಅದರಿಂದ ಆ ದೇವತೆಗಳನ್ನ ಕೇಳಿದ, ನೀವು ಈ ತತ್ವಗಳನ್ನು ಬಳಸಿ ಬ್ರಹ್ಮಾಂಡ ಕಟ್ಟಿ ನಿರ್ಮಾಣ ಮಾಡಿ ಅಂತ. ಆಗ ಆ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಅಶಕ್ತರಾದರು. ಸೃಷ್ಟುಂ ಅಶಕ್ತೈಹಿ, ಆ ಬ್ರಹ್ಮಾಂಡ ಸೃಷ್ಟಿ ಮಾಡೋದ್ರಲ್ಲಿ ಶಕ್ತಿ ಇಲ್ಲದೆ ಅವರು ದೇವರನ್ನು ಸ್ತೋತ್ರ ಮಾಡಿದರು. ನತಾಸ್ಮತೆ ದೇವ ಪದಾರವಿಂದಂ, ಭಗವಂತ ನಿನ್ನ ಪಾದಾರವಿಂದ ನಮಸ್ಕಾರ ಮಾಡುತ್ತೇವೆ, ನಮಗೆ ಆ ತಾಕತ್ತನ್ನು ಕೊಡಯ್ಯ. ಅವಾಗ ಏನು ಮಾಡಿದ್ರು, ತಾಕತ್ತನ್ನು ಕೊಡುವುದು ಅಂದ್ರೆ ತನ್ನ ತಾಕತ್ತನ್ನು ಸೀಳಿ ಚೂರು ಕೊಟ್ಟ ಅಂತಲ್ಲ, ತಾನೇ ವಿಶೇಷವಾಗಿ ಪುರುಷನಾಮಕನಾಗಿ ಪ್ರಾದುರ್ಭೂತನಾಗಿ ಮಾಯಾದೇವಿಯಲ್ಲಿ ವಾಸುದೇವನಿಂದ ಪುರುಷನಾಮಕನಾಗಿ ಪ್ರಾದುರ್ಭೂತನಾಗಿ ಆ ಪುರುಷ ರೂಪದಿಂದ 24 ತತ್ವಗಳಲ್ಲಿ 24 ರೂಪಗಳಿಂದ 24 ತತ್ವಾಭಿಮಾನಿಗಳಲ್ಲೂ 24 ರೂಪಗಳಿಂದ ಪ್ರವೇಶ ಮಾಡಿದ, ಅವರಿಂದ ಕೆಲಸ ಮಾಡಿಸಿದ, ಮಾಡಿ ಮಾಡಿಸಿದ. ಆ ಮಾಡಿ ಮಾಡಿಸೋದು ಅಂದರೆ ನಿನ್ನೆ ನೋಡಿದ್ವು ಎಲ್ಲ, ವಿಶೇಷವಾಗಿ ಮೊನ್ನೆ ನೋಡಿದ್ವು, ಆ ರೀತಿಯಲ್ಲಿ ತಾನೇ ಮಾಡಿ ಮಾಡಿಸಿದ. ಅದಕ್ಕೆ ಒಟ್ಟಾರೆ ಮಾಡಿದ್ಯಾರಯ್ಯ, ಇವನೇ ಅವರ ಕೈ ಹಿಡಿದು ಮಾಡಿಸಿದ. ಅದಕ್ಕೆ ನೀರಜ ಭವಾಂಡವನ್ನು ನಿರ್ಮಿಸಿ ಕಾರುಣಿಕ ಬಹಳ ಕರುಣಾವಂತನಾದ ಶ್ರೀಹರಿ, ಯಾಕ್ರಿಯ ಹೆಜ್ಜೆ ಹೆಜ್ಜೆಗೂ ಕಾರುಣಿಕ ಕಾರುಣಿಕ ಅಂತ ಯಾಕೆ ಹೇಳ್ತೀರಾ ಅಂದರೆ, ಯಾರಾದರೂ ಒಂದು ಕೆಲಸ ನಮಗೆ ಹೇಳಿದ್ರೆ ಮಾಡ್ಲಿಕ್ಕೆ ಹೋಗ್ತೀವಿ, ಆದಿಯಲ್ಲಿ ಚೂರು ಆಸಕ್ತಿ ಇರಬಹುದು, ನಂತರ ಏನೂ ಇಲ್ಲ ಪ್ರತಿಫಲ. ಅವ್ರು ಹೇಳಿದ್ದಾರೆ ಇದರಿಂದ ನಿಮ್ಗೆ ಒಂದು ಪೈಸ ಸಿಗಲ್ರಿ, ಈ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಯಾರು ಆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ಶುರು ಮಾಡಿದ ಕೂಡಲೇ ಸ್ವಲ್ಪ ಏನು ಮೊದಲಿಗೆ ಬಹಳ ಎಲ್ಲ ಜಗತ್ತು ಉದ್ಧಾರ ಮಾಡ್ತೀವಿ ಅಂತ ಇರುತ್ತೆ, ಬರ್ತಾ 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 ಆಸಕ್ತಿ ಕಮ್ಮಿ ಆಗುತ್ತೆ, ಸಾಕಪ್ಪ ಅಂತ ಕೈ ಬಿಟ್ಟು ಬಿಡುತ್ತೆ. ಆದರೆ ಅವನಿಗೊಂದು ಪೈಸಾ ಉಪಯೋಗವಿಲ್ಲ, ಏನು ಉಪಕಾರವಿಲ್ಲ ಈ ಜಗತ್ತ ನಿರ್ಮಾಣ ಮಾಡಿದರೆ. ಆದರೆ ಇಷ್ಟು ತತ್ವಗಳಲ್ಲಿ, ತತ್ವಾಭಿಮಾನಿಗಳಲ್ಲಿ ತಾನೇ ಇದ್ದುಕೊಂಡು ಪ್ರತಿಯೊಂದು ಕ್ಷಣ ಅವರ ಮೂಲಕ ಆ ಕಾರ್ಯಗಳನ್ನು ಮಾಡಿಸ್ತಾ ಇಷ್ಟು ಜಗತ್ತನ್ನ ಹೊತ್ತು ಹೀಗೆ ನಿಂತಿದ್ದಾನಲ್ಲ, ಇವನಿಗೆ ಏನು ಉಪಯೋಗ ಇದರಿಂದ? ಏನೂ ಉಪಯೋಗವಿಲ್ಲ. ಆನಂದ ಭರಿತನಾಗಿದ್ದಾನೆ, ಮೊದಲೇ ಆನಂದ ಭರಿತ, ಈಗೇನು ಹೆಚ್ಚು ಬಂತ? ಏನೂ ಇಲ್ಲ. ನಾವಾದ್ರೆ ನಂಗೆ ಆಗ್ಬೇಕು, ಹಾಳಾಗಿ ಹೋಗ್ಲಿ ಅಲ್ಲ ಅಂತ ಸುಮ್ಮನೆ ಇರ್ತೇವೆ. ಆದ್ರೆ ಆತ ಹಾಗಲ್ಲ, ಎಲ್ಲವನ್ನ ಹೊತ್ತುಕೊಂಡು ಇಷ್ಟು ಕೆಲಸ ಮಾಡ್ತಾ ಇದ್ದಾನಲ್ಲ. ಇದರಲ್ಲಿ ಡ್ರೈವಿಂಗ್ ಫೋರ್ಸ್ ಯಾವುದು? ಈತನನ್ನ ಈ ರೀತಿಯಾಗಿ ಎಲ್ಲರ ಕಡೆ ಈ ಇಷ್ಟು ಕೆಲಸ ಮಾಡಿ ಜಗತ್ತನ್ನ ಉದ್ಧಾರ ಮಾಡಬೇಕು ಅಂತ ಈತನ ಕಣಿಸಿದ್ದ ಒಂದು ಶಕ್ತಿ ಯಾವುದು ಅಂದ್ರೆ ಅವನೊಳಿವ ಕರುಣೆ. ಅವನ ಕರುಣೆಯೇ ಅವನನ್ನ ಈ ರೀತಿಯಾಗಿ ಮಾಡುವಂತೆ ಮಾಡುತ್ತಾ ಇದ್ದ. ಅದಕ್ಕೆ ಕಾರುಣಿಕ ಅಂದ್ರು. ಇಂಥ ಕಾರುಣಿಕ ಕಾರ್ಯಾಖ್ಯ ರೂಪದಿ, ಕಾರಣ ಅಂತ ಕರೆಸಿಕೊಂಡಿದ್ದ ಸೂಕ್ಷ್ಮ ಪ್ರಕೃತಿಯಲ್ಲಿ ಮೂರು ಗುಣಗಳಲ್ಲಿ ತತ್ವಗಳಲ್ಲಿ ಕಾರಣ ಅಂತ ಕರೆಸಿಕೊಂಡಿದ್ದ, ಈಗ ಅದರಿಂದ ತಯಾರಾದ ಕಾರ್ಯ ಯಾವುದು? ಗಡಿಗೆ. ಮಣ್ಣಿನ ತಯಾರಾದದ್ದು ಗಡಿಗೆ. ಅದರ ಥರ 24 ತತ್ವಗಳಿಂದ ತಯಾರಾದ ಕಾರ್ಯ ಅಂದ್ರೆ ಇಡೀ ಜಗತ್ತು. ಈ ಜಗತ್ತಿನಲ್ಲಿ ತಾನೇ ಆ ರೂಪದಲ್ಲಿ ನಿಂತ, ಅದಕ್ಕೆ ಕಾರ್ಯಾಖ್ಯ ರೂಪ ಅಂದ್ರು. ಇವನಿಗೆ ಕಾರ್ಯ ಅಂತ ಹೆಸರು, ಜಗತ್ತು ಅಂತ ಹೆಸರಿಟ್ಟುಕೊಂಡು ನಿಂತ. ಈ ರೀತಿಯಾಗಿ ರೂಪದಿ ತೋರುವನು. ಎಲ್ಲಿ ಹೀಗೆ ತೋರ್ತಾನೆ ಅಂದ್ರೆ ಸಹಜ ಆಹಿತ ಆಚಾರಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೇಳ್ತಾ ಇದ್ದಾರೆ, ಸಹಜ ಅಂದ್ರೆ ಸಾಲಿಗ್ರಾಮಾದಿಗಳಲ್ಲಿ, ಆಹಿತ ಅಂದ್ರೆ ರಾಮಕೃಷ್ಣ ವೇದವ್ಯಾಸಾದಿ ಪಂಚಲೋಹಾದಿ ಪ್ರತಿಮೆಗಳಲ್ಲಿ, ಮತ್ತು ಆಚಾರಗಳು ಅಂದ್ರೆ ಪರ್ವತಗಳು, ಎಲ್ಲದರಲ್ಲೂ ಕೂಡ ಆಯಾ ಆಕಾರದಲ್ಲಿ ಇರ್ತಾನೆ ಅಂತ ತೇರ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ದೇವರಲ್ಲಿದ್ದಾರೆ ಗೋವಿಂದ ಅಂತ ಕೈ ಮುಗಿಯೋದಲ್ಲ, ಅಲ್ಲಲ್ಲಿದ್ದ ದೇವರನ್ನ ಆಯಾ ಸ್ಥಾನಕ್ಕೆ ಹೋದಾಗ, ದಿನಾಗೂ ಸಾಲಿಗ್ರಾಮ ನೋಡುತ್ತೇವೆ, ಆ ಸಾಲಿಗ್ರಾಮದೊಳಗೂ ತಾನೆ, ಆ ಸಾಲಿಗ್ರಾಮದ ಆಕಾರದಲ್ಲೂ ತಾನೆ, ಹಾಗೆ ಪ್ರತಿಮಾದಲ್ಲೂ ತಾನೆ, ಪ್ರತಿಮಾ ಆಕಾರದಲ್ಲೂ ತಾನೆ, ಪರ್ವತದಲ್ಲೂ ತಾನೆ, ಪರ್ವತದ ಆಕಾರದಲ್ಲೂ ತಾನೆ, ಇಡೀ ಜಗತ್ತಿನ ಪ್ರತಿಯೊಂದು ಗೋಡೆ ಕುಂಬಿ ಗಿಡ ಮಣ್ಣು ಎಲ್ಲದರ ಆಕಾರದಲ್ಲೂ ತಾನೆ, ಅದರೊಳಗೂ ತಾನೆ. ಹೀಗೆ ನೋಡುವುದು ದಿನ ಆಗಲೂ ಪ್ರತಿಯೊಂದು ಕ್ಷಣ ನೀವು ಅಭ್ಯಾಸ ಮಾಡಿ ಎಂಬುದು ದಾಸರಾಯರ ತಾತ್ಪರ್ಯ. ದಾಸರಾಯರೇನು ಇಲ್ಲಿ ಸಂಸ್ಕೃತದಲ್ಲೂ ಮತ್ತು ಕನ್ನಡದಲ್ಲೂ ಎಲ್ಲರೂ ಒಂದೇ ಮಾತು ಹೇಳಿದ್ದೆ ನಮಗೆ. ಏನಂತ, ದೇವರೆಲ್ಲಾ ಕಡೆ ಇದ್ದಾರೆ, ದೇವರೆಲ್ಲಾ ಕಡೆ ಇದ್ದಾರೆ, ದೇವರೆಲ್ಲಾ ಕಡೆ ಇದ್ದಾರೆ. ಇಲ್ಲಿ ವಿಶೇಷ, ಅಲ್ಲಿ ಭಾಗವತದಲ್ಲಿ ಹೇಳಿದ್ರು, ಇಲ್ಲಿ ಹೇಳಿದ್ರು, 24 ತತ್ವಗಳಿಂದ ನಿರ್ಮಾಣ ಆಯಿತು ಜಗತ್ತು, ಅಲ್ಲಿ ದೇವರಿದ್ದಾರೆ, ಎಲ್ಲಾ ಕಡೆ ಇದ್ದಾರೆ. ಕೇಳಿ ಕೇಳಿ ಸಾಕಾಯ್ತು ನಮಗಲ್ಲ ಅಪ್ಪ, ಎಲ್ಲಾ ಕಡೆ ಇದ್ದಾನೆ ಇದ್ದಾನೆ ಅಂತ ಎಷ್ಟು ಸಲ ಗೋಳಿಡ್ತಾರೋ, ಎಲ್ಲಿ ಪ್ರವಚನಕ್ಕೆ ಹೋದ್ರೂ ಕೂಡ ಇದೇ ಹೇಳಿ 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 ಒಂದೇ ಮಾಡ್ತಾರೆ. ಎಷ್ಟು ಸಲ ಕೇಳಬೇಕು? ಕೇಳಿದಾಗೆಲ್ಲ ದೇವರಿದ್ದಾರೆ ಗೋವಿಂದ. ಯಾಕೆ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಪರ್ಪಸ್ ಏನು ಅಂದರೆ ನಮಗೆ ಸದಾ ದೇವರ ನೆನಪಿನಲ್ಲೇ ಬದುಕು ಕಳೆಯಬೇಕು, ದೇವರ ಧ್ಯಾನ ಮಾಡಬೇಕು. ಆ ದೇವರ ಧ್ಯಾನ ಮಾಡಿದರೆ ನಮ್ಮ ಸುತ್ತಿರುವ ಮುಸುಕು ಹೋಗುತ್ತೆ, ನಮಗೆ ಒಳ್ಳೆದಾಗುತ್ತೆ. ನಮಗೆ ಒಳ್ಳೆದಾಗ್ಲಿಕ್ಕೆ ನಮಗಾಗಿಯೇ ನಾವು ದೇವರ ಧ್ಯಾನ ಮಾಡಬೇಕು, ದೇವರನ್ನ ಉದ್ಧಾರ ಮಾಡಲಿಕ್ಕಲ್ಲ, ದೇವರ ಹತ್ತಿರ ಹೋಗಿ ಸುಖವಾಗಿರಲಿಕ್ಕೆ ನಾವು ದೇವರ ಧ್ಯಾನ ಮಾಡಬೇಕು. ಅದರಿಂದ ದೇವ ಆ ಧ್ಯಾನವೆಂಬ ವಿಶೇಷವಾದ ಕರ್ಮದಿಂದ ಬಂದ ಪುಣ್ಯದಿಂದ ನಮ್ಮ ಎಲ್ಲ ಪಾಪಗಳನ್ನು ಕತ್ತರಿಸಿ ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ. ಅದಕ್ಕಾಗಿ ಧ್ಯಾನ, ದೇವರ ಚಿಂತನೆ, ಅದು ಸತತ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಅದಕ್ಕೇನು ಮಾಡಿದ್ರು, ಕಾಣಿಸಿದ ಪ್ರತಿಯೊಂದು ವ್ಯಕ್ತಿಯಲ್ಲೂ, ಕಾಣಿಸಿದ ಪ್ರತಿಯೊಂದು ಪದಾರ್ಥದಲ್ಲೂ ದೇವರು ಹೇಗಿದ್ದಾರೆ ಎಂಬುದನ್ನ ಹೆಚ್ಚು ಹೆಚ್ಚಿಗೂ ನೆನೀತಾ ಹೋದರೆ ನಮ್ಮ ಕೆಲಸ ಪ್ರಕಾರ ತಿರುಗಾಡಿದ್ದು ಆಯಿತು, ಆಯಾ ವ್ಯಕ್ತಿಗಳಿಂದ ಮಾತಾಡಿದ್ದು ಆಯಿತು, ಆಯಾ ಪದಾರ್ಥಗಳನ್ನು ನೋಡಿ ಅಲ್ಲಲ್ಲಿ ಕೆಲಸಗಳು ಮಾಡಿದ್ದು ಆಯಿತು. ಆದರೆ ವ್ಯಕ್ತಿಗಳಲ್ಲಿ ಪದಾರ್ಥಗಳಲ್ಲಿ ಆ ಕೆಲಸಗಳು ನಮ್ಮಿಂದ ನಡೆಯುವಾಗ ಅಲ್ಲಲ್ಲಿ ಕಾಣಿಸಿದ ಆಯಾ ವ್ಯಕ್ತಿಗಳಲ್ಲಿ ಆಯಾ ಪದಾರ್ಥಗಳಲ್ಲಿ ನಾನಾ ಪರ್ವತಗಳಲ್ಲಿ ಎಲ್ಲ ಕಡೆ ಅವನನ್ನ ನೋಡುವ ನೋಟ ಬೆಳೆಸಿಕೊಂಡರೆ ಪ್ರತಿಯೊಂದು ಕ್ಷಣ ಕಾಣಿಸಿದ ಪ್ರತಿಯೊಂದು ವಸ್ತುವಿನಲ್ಲಿ ಇದು ದೀಕ್ಷ. ಏನಂತ, ಬೆಳಿಗ್ಗಿನಿಂದ ರಾತ್ರಿವರೆಗೂ ಏನೇನು ಚೇತನಗಳು ಯಾರ್ಯಾರು ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಏನೇ ಆಗ್ಲಿ ಕಾಣುತ್ತೋ ಅಲ್ಲಿ ಆ ಆಕಾರದ ಭಗವಂತನನ್ನ ಸ್ಮರಣೆ ಮಾಡಿಯೇ ಮಾಡುತ್ತೇನೆ. ಹಾಗೆ ಏನೇನು ಜಡಗಳು ಕಾಣುತ್ತೆ, ಅದು ಪರ್ವತ ಆಗಲಿ, ಗಿಡ ಆಗಲಿ, ಗೋಡೆ ಆಗಲಿ, ಕೊಂಬಿ ಆಗಲಿ, ಏನಾಗಲಿ, ಅದು ಒಂದು ಸಲ ಅಲ್ಲ ಕಾಣಿಸಿದ್ದೆ. ಪ್ರತಿ ಒಂದು ಸಲ ಎಷ್ಟು ಸಲ ಕಾಣಿಸಿದಾಗ್ಲೂ ಈ ಕಣ್ಣು ಯಾವ್ಯಾವ ವಸ್ತುವನ್ನ ಬೆಳಗ್ಗಿಂದ ರಾತ್ರಿವರೆಗೂ ಪದೇ ಪದೇ ನೋಡುತ್ತೋ ಆ ವಸ್ತುಗಳಲ್ಲೆಲ್ಲ ಪದೇ ಪದೇ ಆ ನೋಡಿದಾಗೆಲ್ಲ ಶ್ರೀಹರಿಯ ಆ ರೂಪವನ್ನು ಒಂದು ಕ್ಷಣ ಕಾಲದಲ್ಲಿ ಆಯಾ ಆಕಾರ ಆಯಾ ಹೆಸರಿಟ್ಟುಕೊಂಡ ದೇವರ ಆ ರೂಪವನ್ನ ಸ್ಮರಣೆ ಮಾಡಿಯೇ ಮಾಡುತ್ತೇನೆ ಎಂಬುದು ದೀಕ್ಷಾ. ಹಾಗೆ ಆಯಾ ವ್ಯಕ್ತಿಗಳನ್ನ ಅದು ಮನೆಯಲ್ಲಿ 20 ಸಲ ನೋಡಿದ ಗಂಡ ಆಗಿರಬಹುದು, 20 ಸಲ ನೋಡಿದ ಹೆಂಡತಿ ಆಗಿರಬಹುದು, ಮಕ್ಕಳಾಗಿರಬಹುದು, ಯಾರೇ ಆಗಿರಬಹುದು, 10 ಸಲ 20 ಸಲ ಕಾಣಿಸಿರಬಹುದು, ಎಲ್ಲರೊಳಗೆ ಕಾಣಿಸಿದ ಪ್ರತಿ ಒಂದು ಸಲ ವಿರಾಟ್ ರೂಪವನ್ನು ಸ್ಮರಣೆ ಮಾಡುತ್ತೇನೆ. ಯಾರಿಗೋಸ್ಕರ? ನಮಗೋಸ್ಕರ, ದೇವರಿಗೋಸ್ಕರ ಅಲ್ಲ, ಇನ್ನೊಬ್ಬರಿಗೋಸ್ಕರ ಅಲ್ಲ, ನನಗೋಸ್ಕರ ಮಾಡುತ್ತೇನೆ. ಯಾಕೆ? ನನಗೆ ನಾನು ಒಂದೇ ಕಡೆ ಕೂತು ದೇವರ ಚಿಂತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾಣಿಸಿದ ಪ್ರತಿ ಒಂದು ಕಡೆ ಅವನ ಸ್ಮರಣೆ ಮಾಡಿದರೆ ಒಂದೇ ಸಮನೆ ಒಂದೇ ಕಡೆ ಕೂತು ಚಿಂತನೆ ಮಾಡಿದ ಫಲ ಬರುತ್ತೆ, ಈ ಕೆಲಸಗಳು ಆಗುತ್ತೆ. ನನಗೂ ಈ ದೇವರ ಚಿಂತನೆ ಮಾಡ್ತಾ ಕೂಡ್ಲಿಕ್ಕೆ ಆಗಲ್ಲ, ಎಲ್ಲಾ ಕೆಲಸ ಮಾಡಲೇಬೇಕು. ಹಾಗಾದರೆ ಕೆಲಸವೂ ಬಿಡಲಿಲ್ಲ, ಎಲ್ಲಾ ಕೆಲಸ ಆಯಿತು. ದೇವರ ಸ್ಮರಣೆಯು ಒಂದು ಕಡೆ ಕೂತು ಮಾಡಿದರೆ ಎಷ್ಟು ಫಲ ಬರಬೇಕೋ, ಎಷ್ಟು ವಿಶೇಷ ನನಗೆ ಅನುಗ್ರಹ ಆಗಬೇಕೋ ಅದೆಲ್ಲವೂ ಆಗ್ತಾ ಇದೆ. ಆದ್ದರಿಂದ ಇದು ಸುಲಭವಾದ ಮಾರ್ಗ ಅಂತ ಚೆನ್ನಾಗಿ ತಿಳ್ಕೊಂಡು, ಯಾಕೆಂದರೆ ಒಂದು ಎರಡು ಸಲ ನೆನೆದ ಕೂಡಲೇ ನಮ್ಮಲ್ಲಿ ಒಂದಿಬ್ಬರಲ್ಲಿ ದೇವರನ್ನ ನೆನೆದು ಆ ಆಕಾರದಲ್ಲಿ, ಮೂರನೇ ಸಲ ನೆನೆಯಬೇಕಾದ್ರೆ ಬರುವುದೇ ಬೇಸರ, ಸಾಕಪ್ಪ ಎಷ್ಟು ಸಲ ನೆನೆಯಬೇಕು, ಒಂದು ಎರಡು ಸಲ ಪದಾರ್ಥಗಳಲ್ಲಿ ದೇವರ ಸ್ಮರಣೆ ಮಾಡಿದುಕೊಳ್ಳೇ ಬರುವುದೇ ಬೇಸರ, ಸಾಕು ಬಿಡಿ ಇವತ್ತಿಗೆ ಅಂತ ಹೇಳಿ ಆ ಬೇಸರ ಕತ್ತರಿಸುವುದೇ ನಾವು ಯಾಕೆ ಮಾಡಬೇಕು ಎಂಬುವ ಎಚ್ಚರ. ಆ ಎಚ್ಚರ ಬಂದರೆ ಬೇಸರ ಕತ್ತರಿಸಿ ಹೋಗುತ್ತೆ, ಇರದೇ ಸಾಧನವೇ ಆಗಲ್ಲ. ಇದೊಂದು ದೊಡ್ಡ ವ್ರತ, ಕಂಡ ಕಂಡ ವ್ರತ ಮಾಡುತ್ತೇವೆ, ಎಲ್ಲ ವ್ರತ ಮಾಡುತ್ತೇವೆ, ಈ ವ್ರತ ಮಾಡಲ್ಲ. ಈ ವ್ರತ ಮಾಡಿದ್ರೆ ಭಗವಂತನಿಗೆ ಬಹಳ ಪ್ರೀತಿಯಂತೆ. ಅದರಿಂದ ಬೆಳಿಗ್ಗಿನಿಂದ ರಾತ್ರಿವರೆಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ನಾನು ಯಾವ್ಯಾವ ವಸ್ತುವನ್ನ ಯಾವ ವ್ಯಕ್ತಿಯನ್ನ ನೋಡುತ್ತೇನೆ, ಆಯಾ ವ್ಯಕ್ತಿಗಳು ನಮ್ಮ ನನ್ನ ಕಣ್ಣಿಗೆ ಬೀಳುತ್ತಾರೆ, ಆಕಾರದ ಭಗವದ್ ರೂಪವನ್ನ ಆ ಕ್ಷಣದಲ್ಲಿ ಒಂದೇ ಕ್ಷಣದಲ್ಲಿ ನಮಸ್ಕಾರ ಮಾಡಿ ಮುಂದಕ್ಕೆ ಹೊರಡುತ್ತೇನೆ ಅಂತ ಈ ದೀಕ್ಷಾ ಹೊರಬೇಕಂತೆ. ಅದಕ್ಕಾಗಿ ನಮ್ಮನ್ನ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಅದಕ್ಕೂ ಇಷ್ಟೆಲ್ಲ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ ಅಷ್ಟೇ ಹೊರತು ನಾನು ಹೇಳಿದೆ, ಹೇಳಿದ ಕಾಲಕ್ಕೆ ಒಂದಿಷ್ಟು ಕೈ ಮುಗಿದು ಗೋವಿಂದ ಅಂದುಬಿಡು ಸಾಕು ಅಂತ. ಅದಕ್ಕಾಗಿ ಇಷ್ಟು ಕಷ್ಟಪಟ್ಟು ಗೋಪಾಲದಾಸರ 40 ವರ್ಷಗಳ ಆಯುಷ್ಯ ತಗೊಂಡು ರಾತ್ರಿ ಹಗಲು ಕಷ್ಟಪಟ್ಟು ನಮಗಾಗಿ ಗ್ರಂಥ ಕೊಟ್ಟದ್ದು ಒಂದಿಷ್ಟು ಕೇಳಿ ಗೋವಿಂದ ಅಂತ ಕೈ ಮುಗಿಲಿಕ್ಕಲ್ಲ. ಇಷ್ಟು ಅನುಷ್ಠಾನ ನಮ್ಮಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ಇಷ್ಟು ನಮ್ಮ ಮೇಲೆ ಆಸೆ ಇಟ್ಟುಕೊಂಡು, ಹೇಗೆ ದೊಡ್ಡವರು ಮಕ್ಕಳಿಗೆ ಕೆಲಸ ಹೇಳಿ ಅವರೆಲ್ಲ ಅಭಿಮಾನದಿಂದ ಎಲ್ಲ ಕೊಟ್ಟು ಬೆಳೆಸಿ ಅವರಿಗೊಂದು ಕೆಲಸ ಹೇಳಿ ಮಾಡ್ತಾರೇನೋ ಅಂತ ಮುಖ ಅಗಲ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಈ ಮಕ್ಕಳು ನೋಡಿದ್ರೆ ಹಾಯ ಮಲ್ಕೊಂಡ್ಬಿಟ್ಟಿರ್ತಾರೆ, ಅವರ ಕಡೆ ಮುಖವೇ ನೋಡಲ್ಲ. ಅಂತ ಮಕ್ಕಳು ನೋಡಿದ್ರೆ ಹೊಟ್ಟೆ ಉರಿದು ಹೋಗಲ್ವೋ ತಂದೆ ತಾಯಿಗೆ? ಅದೇ ತರ ನಾವು ಕೂಡ ಜಗನ್ನಾಥದಾಸರು ಕೊಟ್ಟ ಹರಿಕಥಾಮೃತ ಸಾರ ಅದನ್ನು ಬರೀ ಓದಿ ಬಿಸಾಡಿ ಅಥವಾ ಪಾರಾಯಣ ಮಾಡಿ ಪಕ್ಕಕ್ಕಿಟ್ಟು ಮಲಗಿಬಿಟ್ರೆ ಅವರು ಮಾಡಿದ ಹರಿಕಥಾಮೃತ ಸಾರ ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೆ ಅವರ ಉದ್ದೇಶ ಏನು, ಏನು ಈ ರೀತಿಯಲ್ಲಿ ಸ್ಮರಣೆ ಮಾಡಬೇಕು, ಅದೇನು ನಿಮ್ ಗಂಟೇನು ಹೋಗಲ್ಲ, ಸದಾ ದೇವರ ಸ್ಮರಣೆ ಮಾಡ್ಲಿಕ್ಕೆ ಏನ್ ಧಾಡಿ, ದೇವರು ಕೊಟ್ಟಿದ್ದಾರೆ, ಶರೀರ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ, ಒಂದು ಪೈಸಾ ಖರ್ಚಿಲ್ಲ, ಸ್ವಾಮಿಯನ್ನ ಸದಾ ಸರ್ವತ್ರ ಎಲ್ಲರಲ್ಲಿ ಚಿಂತನೆ ಮಾಡ್ಲಿಕ್ಕೆ ಪ್ರಯತ್ನ ಆದರೂ ಮಾಡಿ, ಚೆನ್ನಾಗಿ ಮಾಡಿ, ಚೆನ್ನಾಗಿ ಬದುಕಿದ್ದೇ ದೇವರ ಸಾಧನೆ ಮಾಡಲಿಕ್ಕೆ ಅಂತ. ಇನ್ನೊಂದು ಕಡೆ ದೊಡ್ಡ ಅಕ್ಷತೆಯ ಅಂಗಾರ ಇಟ್ಟುಕೊಂಡು ಅಥವಾ ಕುಂಕುಮ ಇಟ್ಕೊಂಡು ಎಲ್ಲ ಸಾಧನೆ ಮಾಡ್ತೀವಿ ಅಂತ ನಮಗೆ ನಾವೇ ವಂಚನೆ ಮಾಡ್ತಾ ಬದುಕೋದು ಯಾಕೆ? ಆ ಮಾಡೋದೇನೋ ಸರಿಯಾಗಿ ಮಾಡಿದ್ರೆ ಆಯ್ತಲ್ಲ. ಅದನ್ನೇ ದಾಸರಾಯರು ಹೇಳುತ್ತಾರೆ, ಅನುಭವಕ್ಕೆ ತಂದುಕೋ, ಸಕಲ ಸಾಧನಗಳೊಳಗೆ ಇದೇ ಮುಖ್ಯ, ಪಾಮರ ಮನುಜರಿಗೆ ಹೇಳಿದರೆ ತಿಳಿಯದು ಬುಧರಿಗಲ್ಲದಲೇ ಅಂದ್ರು. ಅದಕ್ಕೆ ಈ ರೀತಿಯಲ್ಲಿ ಭಗವಂತ ಎಲ್ಲಾ ಕಡೆ ಇದ್ದಾನೆ ಎಂಬುದನ್ನು ಪರಿಚಯ ಮಾಡಿಕೊಟ್ರು. ಹಾಗಾದರೆ ಇಲ್ಲಿ ನೋಡಬೇಕಾಗಿದ್ದು ಎಲ್ಲೆಲ್ಲಿ ಕಾರಣ ಪದಾರ್ಥಗಳಿರುತ್ತೆ ಅಲ್ಲೆಲ್ಲ ಕಾರಣ ನಾಮಕನಾಗಿದ್ದಾನೆ, ಎಲ್ಲಿ ಪದಾರ್ಥ ತಯಾರಾಗಿರುತ್ತೆ ಅಲ್ಲಿ ಕಾರ್ಯನಾಮಕನಾಗಿದ್ದಾನೆ. ಗೋಧಿ ಹಿಟ್ಟು ತಗೊಂಡ್ರೆ ಕೈಯಲ್ಲಿ ಗೋಧಿ ಹಿಟ್ಟು ಕಲಸೋ ಕಾಲಕ್ಕೆ ಕಾರಣನಾಮಕನಾಗಿದ್ದಾನೆ. ಆ ಹಿಟ್ಟನ್ನು ತಗೊಂಡು ಚಪಾತಿ ಮಾಡಿದಾಗ ಚಪಾತಿ ಆಕಾರ ಬಂತು, ಕಾರ್ಯ ಆಯ್ತಲ್ಲ, ಆ ಆಕಾರದಲ್ಲಿ ಭಗವಂತನೇ ಇದ್ದಾನೆ. ಮೊದಲು ತಗೊಂಡ ಹಿಟ್ಟಿನಲ್ಲಿ ದೇವರ ಸ್ಮರಣೆ ಮಾಡಿ, ಆದ ಚಪಾತಿಯಲ್ಲೂ ಭಗವದ್ ರೂಪ ಸ್ಮರಣೆ ಮಾಡಿ, ತಿನ್ನುವವರ ಮುಂದೆ ಅವರಲ್ಲಿ ಭಗವಂತನ ಸ್ಮರಣೆ ಮಾಡಿ, ಈ ರೂಪ ನಿನಗೆ ಅರ್ಪಿತವಯ್ಯ ಅಂತ ಅದನಿಗೆ ಕೊಡಿ, ಸಾಕಲ್ಲವೋ, ಅವನ ರೂಪ ಅವನಿಗೆ ಕೊಡೋದೇ ಪೂಜಾ, ಮಾಡಿದ್ದು ಪೂಜಾ, ಇಷ್ಟು ಮಾಡಿದ್ದು ದೊಡ್ಡ ಯಜ್ಞ ಆಯಿತು, ಅದನ್ನೇ ಹೇಳುತ್ತಾ ಇದ್ದಾರೆ. ನಂತರ ಜೀವರಂತರ್ಯಾಮಿ ಅಂಶಿ ಕಳೇವರಗಳು ಇಂದ್ರಿಯಗಳಲ್ಲಿ
ತಾವಿಹಾರವ ಗೈವುತ ಅನುದಿನ ಅಂಶನಾಮದಲ್ಲಿ. ಈ ವಿಷಯಗಳ ನುಂಡು ಸುಖಮಯ, ಈ ವಸುಖ ಸಂಸಾರ ದುಃಖವ ದೇವ ಮಾನವ ದಾನವರಿಗೆ ಅವಿರತ ಸುಧಾಮ ಸಖ. ಇನ್ನು ವಿಶೇಷಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ರೂಪಗಳು ಎರಡು, ಅಂಶ ಅಂಶಿ ಅಂತ. ಅಂಶಿ ಅಂದ್ರೆ ಮೂಲ ರೂಪ, ಅಲ್ಲಿಂದ ಹೊರಟು ಬಂದದ್ದಲ್ಲ ಅಂಶ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದ್ಯಾವುದು ಅಂದರೆ ಜೀವನ, ಸ್ವರೂಪ ದೇಹದೊಳಗಿರತಕ್ಕಂಥದ್ದು ಬಿಂಬರೂಪ. ಆ ಬಿಂಬರೂಪದಿಂದ ಹುಟ್ಟಿ ಬಂದಂಥ ಎಲ್ಲ ರೂಪಗಳೇ ಸ್ವರೂಪ ದೇಹದಲ್ಲಿ, ಲಿಂಗ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ ಇರತಕ್ಕಂಥದ್ದು. ಇಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನೋಡಬೇಕು. ಬಿಂಬ ರೂಪ ಏನಿದೆ ಅದರಿಂದ ಹೊರಟು ಬಂದ ರೂಪಗಳೆಲ್ಲ ಸ್ವರೂಪ ದೇಹದಲ್ಲಿ ತುಂಬಿದೆ, ಹಾಗೆ ಲಿಂಗ ದೇಹದಲ್ಲೆಲ್ಲ ತುಂಬಿದೆ, ಹಾಗೆ ಅನಿರುದ್ಧ ದೇಹದಲ್ಲೆಲ್ಲ ತುಂಬಿದೆ, ಹಾಗೆ ಸ್ಥೂಲ ದೇಹದಲ್ಲಿ ತುಂಬಿಲ್ಲ. ಇಲ್ಲಿ ಈ ವ್ಯತ್ಯಾಸವನ್ನು ಷೋಡಶಿಯಲ್ಲಿ ಚೆನ್ನಾಗಿ ಹೇಳುತ್ತಾರೆ. ಬಿಂಬನಿಂದ ಬಿಂಬ ಅಂಶಿ, ಬಿಂಬನಿಂದ ಬಂದ ರೂಪಗಳೆಲ್ಲ ಅಂಶ, ಇವೆಲ್ಲವೂ ಕೂಡ ಸ್ವರೂಪ ದೇಹದಲ್ಲಿ, ಲಿಂಗ ದೇಹದಲ್ಲಿ ಮತ್ತು ಅನಿರುದ್ಧ ದೇಹದಲ್ಲಿ ತುಂಬಿವೆ ಅಂತ ಹೇಳ್ತಾ, ಈ ಸ್ಥೂಲ ದೇಹದಲ್ಲಿ ಇರುವಂತಹ ಎಲ್ಲ ಭಗವದ್ ರೂಪಗಳು ಅಂಶಗಳೇ, ಆದರೆ ಅದರ ಮೂಲ ಅಂಶಿ ಬಿಂಬನಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಬರುತ್ತೆ ಅಂದರೆ, ಈ ಸ್ಥೂಲ ದೇಹ ನಮಗೆ ಬರುವಾಗ ಈ ಅನಿರುದ್ಧ ದೇಹ ಸಹಿತವಾಗಿಯೇ ಜೀವ ಸ್ಥೂಲ ದೇಹದಲ್ಲಿ ಪ್ರವೇಶ ಮಾಡುತ್ತಾನೆ. ಈ ಸ್ಥೂಲ ದೇಹದಲ್ಲಿ ಭಗವದ್ ರೂಪ ಯಾವುದು ಬಂದು ನಿಲ್ಲುತ್ತೆ ಅಂದರೆ, ಹೊರಗಡೆ ಸರ್ವತ್ರ ವ್ಯಾಪಿಸಿದ ಭಗವದ್ ರೂಪ ಏನಿರುತ್ತೆ ಆ ರೂಪ ಇಲ್ಲಿ ಈ ಶರೀರದಲ್ಲಿ ಬಂದು ನಿಲ್ಲುತ್ತೆ. ಆ ರೂಪದಿಂದ ಮುಖ್ಯ ಪ್ರಾಣದೇವರ ರೂಪ, ಹೊರಗಡೆ ನಿಂತಿರುವ ಮುಖ್ಯ ಪ್ರಾಣದೇವರ ರೂಪ ಬರುತ್ತೆ. ಆ ಮುಖ್ಯ ಪ್ರಾಣದೇವರಿಂದ ಐದು ಪ್ರಾಣ ರೂಪಗಳು, ಅದರಿಂದ ಮತ್ತು ತತ್ವಾಭಿಮಾನಿ ಹೊರಗಡೆ ಇರುವ ತತ್ವಾಭಿಮಾನಿ ರೂಪಗಳೇನಿವೆ ಆ ರೂಪಗಳೆಲ್ಲ ಬಂದು ಈ ಶರೀರದಲ್ಲಿ ನಿಲ್ಲುತ್ತಾರೆ. ಶರೀರ ಬಂದಾಗ, ಶರೀರ ಬಿಟ್ಟಾಗ ಇಲ್ಲಿರುವ ಅಂದರೆ ಎಲ್ಲ ಈ ಸ್ಥೂಲ ದೇಹದಲ್ಲಿರುವ ದೇವತೆಗಳು ಮತ್ತು ಪ್ರಾಣದೇವರ ರೂಪ, ದೇವರ ರೂಪ ಎಲ್ಲ ಹೊರಗಡೆ ಸರ್ವತ್ರ ವ್ಯಾಪಿಸಿರುವ ದೇವರ ದೇವತೆಗಳ ರೂಪಗಳಲ್ಲಿ ಐಕ್ಯ ಆಗಿಬಿಡುತ್ತೆ ಅಷ್ಟೇ ಹೊರತು, ನಮ್ಮ ಬಿಂಬ ರೂಪದಿಂದ ಬಂದಿರತಕ್ಕಂಥ ಅಂಶ ರೂಪಗಳು ಈ ಸ್ಥೂಲ ಶರೀರದಲ್ಲಿ ವ್ಯಾಪಿಸಿಲ್ಲ. ಈ ಒಂದು ವ್ಯತ್ಯಾಸವನ್ನು ತಿಳಿಸಿಕೊಡುತ್ತಾರೆ. ಬಿಂಬನಿಂದ ಬಂದ ರೂಪಗಳೆಲ್ಲ ಸ್ವರೂಪ ದೇಹದಲ್ಲಿ, ಲಿಂಗ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ ವ್ಯಾಪಿಸಿವೆ. ಹೊರಗಡೆಯಿಂದ ಬಂದ ರೂಪ ಹೃದಯದಲ್ಲಿ, ಸ್ಥೂಲ ದೇಹದ ಹೃದಯದಲ್ಲಿ ನಿಂತಿದೆ, ಅದರಿಂದ ಬಂದ ರೂಪಗಳೇ ಸ್ಥೂಲ ದೇಹದಲ್ಲೆಲ್ಲ ವ್ಯಾಪಿಸಿವೆ. ಇಷ್ಟು ಭೇದವನ್ನು ಚೆನ್ನಾಗಿ ನಾವು ಗಮನಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜೀವರ ಅಂತರ್ಯಾಮಿ ಬಿಂಬನೆ ಅಂಶಿ, ಆತನೇ ಕಳೇವರಗಳು ಮತ್ತು ಒಳಗೆ ಇಂದ್ರಿಯಗಳಲ್ಲಿ ತಾವಿಹಾರವ ಕೈಯುತ್ತ ಅಂದ್ರೆ ಸ್ವರೂಪ ದೇಹದಲ್ಲಿ ಅಂದ್ರೆ ಕಳೆಯವರ ಅಂದ್ರೆ ಸ್ವರೂಪ ದೇಹ ಮತ್ತು ಇಂದ್ರಿಯ, ಲಿಂಗ ದೇಹ ಇಂದ್ರಿಯ ಮತ್ತು ವಿಶೇಷವಾಗಿರತಕ್ಕಂತಹ ಅನಿರುದ್ಧ ದೇಹ, ಆ ಇಂದ್ರಿಯಗಳಲ್ಲಿ ವಿಹಾರವ ಗೈವೂತ ಅನುದಿನ ಅಂಶನಾಮದರಿ, ಅಂಶನಾಮಕನಾಗಿರುತ್ತಾನೆ. ಹಾಗೆ ಹೊರಗಿಂದ ಬಂದು ನಿಂತಹ ಸ್ಥೂಲ ರೂಪದಲ್ಲಿ, ಸ್ಥೂಲ ದೇಹದಲ್ಲಿ ಬಂದಿರತಕ್ಕಂತಹ ಭಗವದ್ ರೂಪ ಏನಿದೆ ಆ ರೂಪದಿಂದ ಬಂದ ಅನೇಕ ಅಂಶಗಳು ಈ ಶರೀರದಲ್ಲಿ ಇದ್ದುಕೊಂಡು ಒಟ್ಟಾರೆ ಎರಡು ರೀತಿಯಾಗಿ ನಿಂತು ಈ ವಿಷಯಗಳನ್ನು ಉಂಡು. ವಿಷಯಗಳು ಅಂದ್ರೆ ನಾನಾ ಪದಾರ್ಥಗಳು, ಹತ್ತು ಇಂದ್ರಿಯಗಳಿಂದ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದಂತಹ ಏನು ಪದಾರ್ಥಗಳಿವೆ ಅಲ್ಲಲ್ಲಿರುವ ವಿಶೇಷವಾಗಿರತಕ್ಕಂಥ ವಿಷಯಗಳು ಪದಾರ್ಥಗಳು. ಆ ವಿಷಯಗಳಲ್ಲಿ ಇರುವ ಭಗವದ್ ರೂಪ ವಿಷಯ ಅಂತ ಕರೆಸಿಕೊಳ್ಳುತ್ತೆ. ಪದಾರ್ಥದಲ್ಲಿರುವ ಭಗವದ್ ರೂಪಕ್ಕೆ ವಿಷಯ ಅಂತ ಹೆಸರು. ಅಂತ ತನ್ನ ರೂಪಗಳನ್ನೇ ಉಂಡು ಸುಖಮಯ. ಯಾಕೆ ಉಂಡು ಅಂದ್ರೆ ಆ ಪದಾರ್ಥಗಳನ್ನೇ ಭಗವಂತ ಸ್ವೀಕಾರ ಮಾಡಲ್ಲ, ಪದಾರ್ಥಗಳೆಲ್ಲ ಭಗವಂತನಿಗೆ ಕಸ, ಪದಾರ್ಥದಲ್ಲಿರುವ ಭಗವದ್ ರೂಪಗಳೇ ಭಗವಂತನಿಗೆ ಊಟ. ಆದ್ದರಿಂದ ಈ ವಿಷಯಗಳನ್ನು ಉಂಡು ಅಂದ್ರೆ ಅರ್ಥ ಏನು, ಪದಾರ್ಥಗತ ತನ್ನ ರೂಪಗಳನ್ನು ತಾನುಂಡು ರಸರೂಪಗಳನ್ನು ತಾನು ಸ್ವೀಕಾರ ಮಾಡಿ, ಯಾಕೆ ಈಕೆ ಸ್ವೀಕಾರ ಮಾಡುತ್ತಾನೆ, ಸುಖಮಯ ಜ್ಞಾನಾನಂದಮಯ. ಆದ್ದರಿಂದ ಇವನಿಗೆ ಜಡವಾದ ಪದಾರ್ಥಗಳ ಊಟವಿಲ್ಲ, ಈವ ಸುಖ ಸಂಸಾರ ದುಃಖವ. ಈ ರೀತಿ ಚಿಂತನೆ ಮಾಡತಕ್ಕಂತಹ ದೇವತೆಗಳಿಗೆ ಸುಖವನ್ನು ಕೊಡತಾನೆ. ಈ ರೀತಿ ಚಿಂತನೆ ಇಲ್ಲದೆ ಇರುವಂತಹ ದಾನವರಿಗೆ ದುಃಖವ, ಮಧ್ಯೆ ಇರತಕ್ಕಂಥ ಮಾನವರಿಗೆ ಸಂಸಾರವನ್ನ ಅವಿರತ ಎಡಬೆಡದೆ ಕೊಡತಾ ಬರುತ್ತಾನೆ. ಯಾರೀತ ಸುಧಾಮ ಸಖ. ಸುಧಾಮ, ಸುಧಾಮ ಅಂದರೆ ದೇವರೇ ಬೇಕು ಇನ್ನೊಂದು ಬೇಡ ಅಂತ ಭಗವಂತನಲ್ಲಿ ಮಹಾಭಕ್ತಿ ಇಟ್ಟಿದ್ದ, ಮಹಾಬಡವನೂ ಆಗಿದ್ದ ಅಂತ ದೇವ ಸುಧಾಮನಿಗೆ ಭಗವಂತ ಪೂರ್ಣಾನುಗ್ರಹ ಮಾಡಿದ. ಹಾಗೆ ಯಾವ ಜೀವರಾಶಿಯಾದರೆ ಭಗವಂತನಲ್ಲಿ ಪೂರ್ಣ ಭಕ್ತಿಯನ್ನಿಡುತ್ತಾರೆ ಸುಧಾಮನಂತೆ, ಅವರಿಗೆ ಪೂರ್ಣಾನುಗ್ರಹ ಮಾಡುತ್ತಾನೆ ಭಗವಂತ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಈ ವಿಷಯಗಳನ್ನು ವಿಶೇಷವಾಗಿ ನಾಳೆ ನೋಡೋಣ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.